We want to think today about one of the greatest mysteries that there is in the world, that people have tried hard to understand.
ಈ ಲೋಕದ ಜನರು ತಿಳಿದುಕೊಳ್ಳಲು ಬಹಳ ಶ್ರಮಿಸಿರುವ ಮಹಾರಹಸ್ಯಗಳಲ್ಲಿ ಒಂದರ ಬಗ್ಗೆ ನಾವು ಆಲೋಚಿಸೋಣ.
ಇಟ್ ಇಸ್ ದ ಮಿಸ್ಟ್ರಿ ಆಫ್ ಈವಿಲ್.
ಅದು ದುಷ್ಟತನದ ರಹಸ್ಯ.
ಹೌ ಡಿಡ್ ಈವಿಲ್ ಬಿಗಿನ್ ಇನ್ ಅ ವರ್ಲ್ಡ್ ದಟ್ ವಾಸ್ ಕ್ರಿಯೇಟೆಡ್ ಬೈ ಅ ಪರ್ಫೆಕ್ಟ್ಲಿ ಗುಡ್ ಗಾಡ್ ಫುಲ್ ಆಫ್ ವಿಸ್ಡಮ್.
ಮಹಾಜ್ಞಾನಿಯೂ ದಯಾಮಯಿಯೂ ಆಗಿರುವ ದೇವರು ಸೃಷ್ಟಿಸಿದ ಈ ಜಗತ್ತಿನಲ್ಲಿ ದುಷ್ಟತನವು ಹೇಗೆ ಆರಂಭವಾಯಿತು?
ವೈ ಹ್ಯಾಸ್ ಗಾಡ್ ಪರ್ಮಿಟೆಡ್ ಈವಿಲ್ ಟು ಎಕ್ಸಿಸ್ಟ್ ಅಂಡ್ ಟು ಸ್ಪ್ರೆಡ್ ಸೋ ಮಚ್?
ದುಷ್ಟತನವು ಆರಂಭವಾಗಿ ಜಗತ್ತಿನ ಮೂಲೆ ಮೂಲೆಗೂ ಹರಡಲು ದೇವರು ಅನುಮತಿಸಿರುವುದಾದರೂ ಯಾಕೆ?
ವೈ ಡಸ್ ಈವಿಲ್ ಹ್ಯಾವ್ ದಿ ಅಪರ್ ಹ್ಯಾಂಡ್ ಇನ್ ಎವ್ರಿ ಪಾರ್ಟ್ ಆಫ್ ದ ವರ್ಲ್ಡ್?
ಜಗತ್ತಿನ ಎಲ್ಲೆಡೆ ಕೆಟ್ಟತನವು ಮೇಲುಗೈ ಸಾಧಿಸಲು ಕಾರಣವಾದರೂ ಏನು?
ವೈ ಇಸ್ ದೇರ್ ಸೋ ಮಚ್ ಸಿಕ್ನೆಸ್, ಪಾವರ್ಟಿ, ಸಾರೋ?
ಯಾಕೆ ರೋಗ, ಅನಾರೋಗ್ಯಗಳು, ಬಡತನ, ದುಃಖ ಮತ್ತು ಸಂಕಟಗಳು ಇವೆಲ್ಲ ಇರಲು ಕಾರಣವಾದರೂ ಏನು?
ಇಸ್ನ್ಟ್ ಗಾಡ್ ಇಂಟ್ರೆಸ್ಟೆಡ್ ಇನ್ ಹೆಲ್ಪಿಂಗ್ ಅಸ್?
ಹಾಗಾದ್ರೆ ದೇವರಿಗೆ ನಮ್ಮ ವಿಷಯವಾಗಿ ಆಸಕ್ತಿ ಇಲ್ವಾ?
ದೇರ್ ಇಸ್ ಅನ್ ಆನ್ಸರ್ ಟು ದಿಸ್ ಕ್ವೆಶನ್ ಆಫ್ ವೈ ಗಾಡ್ ಹ್ಯಾಸ್ ಅಲೌಡ್ ಈವಿಲ್ ಟು ಎಕ್ಸಿಸ್ಟ್.
ದೇವರು ದುಷ್ಟತನದ ಆರಂಭವನ್ನು ಯಾಕೆ ಸಮ್ಮತಿಸಿದರು ಎಂಬ ಪ್ರಶ್ನೆಗೆ ಉತ್ತರವಿದೆ.
ಇಸ್ ಇಟ್ ಬಿಕಾಸ್ ಗಾಡ್ ಕುಡ್ ನಾಟ್ ಕಂಟ್ರೋಲ್ ಇಟ್?
ದೇವರಿಗೆ ಅದನ್ನು ನಿಯಂತ್ರಿಸಲು ಸಾಧ್ಯವಾಗದಿದ್ದುದರಿಂದ ಹೀಗಾಯಿತೆ?
ವೆರಿ ಆಫ್ಟನ್ ವಿ ಫೈಂಡ್ ಪೀಪಲ್ ಸಫರಿಂಗ್ ಇನ್ ಸೋ ಮೆನಿ ವೇಸ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಅಂಡ್ ಈವನ್ ಅವರ್ ಹಾರ್ಟ್ಸ್ ಆರ್ ಮೂವ್ಡ್.
ಜಗತ್ತಿನ ಹಲವೆಡೆ ಜನರು ಅನೇಕ ಬಾಧೆಗಳಿಗೆ ಒಳಗಾಗುವುದನ್ನು ನೋಡಿ ನಮ್ಮ ಹೃದಯಗಳು ಮರುಕಪಡುತ್ತವೆ.
ವಾಟ್ ಅಬೌಟ್ ಅ ಗಾಡ್ ಹೂ ಇಸ್ ಫುಲ್ ಆಫ್ ಕಂಪ್ಯಾಷನ್?
ವಾತ್ಸಲ್ಯ ಭರಿತನಾದ ದೇವರು ಇನ್ನೂ ಹೆಚ್ಚಾಗಿ ಮರುಗಬಹುದಲ್ವೇ?
ನೌ ಬಿಫೋರ್ ವಿ ಪ್ರೊಸೀಡ್ ಫರ್ದರ್, we need to understand that our human reasoning cannot tell us what God is really like.
ನಾವು ಈ ವಿಷಯದಲ್ಲಿ ಮುಂದುವರಿಯುವ ಮೊದಲು ತಿಳಿದುಕೊಳ್ಳಬೇಕಾದದ್ದು ಏನೆಂದರೆ, ಮಾನವ ವಿಚಾರಗಳು ದೇವರ ನಿಜ ಸ್ವರೂಪವನ್ನು ತೋರಿಸಲಾರವು ಎಂಬುದಾಗಿ.
Just like a dog cannot understand a human being,
ಒಂದು ನಾಯಿ ಒಬ್ಬ ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳಲಾರದು.
Because the human being is higher in the levels of creation than a dog.
ಏಕೆಂದರೆ ಸೃಷ್ಟಿಯಲ್ಲಿ ಮನುಷ್ಯನು ನಾಯಿಗಿಂತ ಉನ್ನತ ಮಟ್ಟದಲ್ಲಿದ್ದಾನೆ.
In the same way, we cannot understand God.
ಅದೇ ರೀತಿಯಾಗಿ ನಾವು ಸಹ ದೇವರನ್ನ ತಿಳಿದುಕೊಳ್ಳಲಾರೆವು.
If a dog is to understand a human being, the human being must explain himself to that dog, teach that dog commands.
ಒಂದು ನಾಯಿಯು ಒಬ್ಬ ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಸ್ವತಃ ಮನುಷ್ಯನೇ ಅದಕ್ಕೆ ಮಾನವ ಆಜ್ಞೆಗಳನ್ನು ಕಲಿಸಿಕೊಡಬೇಕಾಗ್ತದೆ.
ಇನ್ ದ ಸೇಮ್ ವೇ, ಇಫ್ ವಿ ಯೂಸ್ ಅವರ್ ಮೈಂಡ್ ಟು ಟ್ರೈ ಅಂಡ್ ಅಂಡರ್ಸ್ಟ್ಯಾಂಡ್ ಗಾಡ್,
ಅದೇ ರೀತಿಯಾಗಿ ನಾವು ದೇವರನ್ನು ಅರ್ಥ ಮಾಡಿಕೊಳ್ಳಲು ನಮ್ಮ ಮಾನವ ಬುದ್ಧಿಯನ್ನು ಉಪಯೋಗಿಸುವಂತದ್ದು,
ಇಟ್ ಬಿ ಆಸ್ ಫೂಲಿಶ್ ಆಸ್ ಎ ಡಾಗ್ ಟ್ರೈಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಎ ಹ್ಯೂಮನ್ ಬೀಯಿಂಗ್.
ಒಂದು ನಾಯಿ ತನ್ನ ಸ್ವಂತ ಬುದ್ಧಿಯಿಂದ ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳುವ ಹುಚ್ಚುತನಕ್ಕೆ ಇದು ಸರಿಯಾಗಿದೆ?
ಇಟ್ಸ್ ಜಸ್ಟ್ ನಾಟ್ ಪಾಸಿಬಲ್.
ಇದು ಅಸಾಧ್ಯವಾದ ಮಾತು.
ವೀವ್ ಗಾಟ್ ಟು ಅಲೌ ಗಾಡ್ ಟು ರಿವೀಲ್ ಹಿಮ್ಸೆಲ್ಫ್ ಟು ಅಸ್.
ಇದರ ಬದಲಾಗಿ ದೇವರೇ ನಮಗೆ ತನ್ನನ್ನ ಪ್ರಕಟಿಸಿಕೊಳ್ಳಲು ನಾವು ಅನುಮತಿಸಬೇಕು.
ಅಂಡ್ ದಟ್ಸ್ ವಾಟ್ ವಿ ರೀಡ್ ಇನ್ ದ ಬೈಬಲ್.
ನಾವು ಸತ್ಯವೇದದಲ್ಲಿ ಇದನ್ನೇ ಓದುತ್ತೇವೆ.
ಗಾಡ್ ಹ್ಯಾಸ್ ರಿವೀಲ್ಡ್ ಹಿಮ್ಸೆಲ್ಫ್ ಟು ಅಸ್ ಇನ್ ದ ಬೈಬಲ್.
ದೇವರು ತನ್ನ ವಾಕ್ಯವಾದ ಸತ್ಯವೇದದಲ್ಲಿಯೇ ಸ್ವತಃ ತನ್ನನ್ನೇ ಪ್ರಕಟಗೊಳಿಸಿದ್ದಾನೆ.
ಇನ್ ದ ಬೈಬಲ್ ವಿ ರೀಡ್ ಆಫ್ ಅ ಗಾಡ್ ಹೂ ಇಸ್ ಇಂಟ್ರೆಸ್ಟೆಡ್ ಇನ್ ಅ ಪರ್ಸನಲ್ ರಿಲೇಶನ್ಶಿಪ್ ವಿತ್ ಎವ್ರಿ ಸಿಂಗಲ್ ಹ್ಯೂಮನ್ ಬೀಯಿಂಗ್ ಆನ್ ದ ಫೇಸ್ ಆಫ್ ದಿ ಅರ್ತ್.
ನಾವು ಸತ್ಯವೇದದಲ್ಲಿ ಈ ಲೋಕದಲ್ಲಿ ವಾಸಿಸುವ ಪ್ರತಿಯೊಬ್ಬ ವ್ಯಕ್ತಿಯೊಂದಿಗೆ ವೈಯಕ್ತಿಕ ಸಂಬಂಧವನ್ನ ಹೊಂದಲು ಇಚ್ಛಿಸುವ ದೇವರೊಬ್ಬರ ಕುರಿತಾಗಿ ಓದುತ್ತೇವೆ.
ಹಿ ಇಸ್ ಇಂಟೆನ್ಸ್ಲಿ ಡೀಪ್ಲಿ ಇಂಟ್ರೆಸ್ಟೆಡ್ ಇನ್ ಎವ್ರಿ ಸಿಂಗಲ್ ಥಿಂಗ್ ಇನ್ ಅವರ್ ಲೈಫ್.
ದೇವರಿಗೆ ನಮ್ಮ ಜೀವನದ ಪ್ರತಿಯೊಂದು ವಿಷಯದ ಕುರಿತು ತೀವ್ರವಾದ ಮತ್ತು ಆಳವಾದ ಆಸಕ್ತಿ ಇದೆ.
ಗಾಡ್ ಇಸ್ ಫುಲ್ ಆಫ್ ವಿಸ್ಡಮ್.
ದೇವರು ಜ್ಞಾನ ಭರಿತನು.
ಹಿ ಇಸ್ ಆಲ್ ಮೈಟಿ, ಆಲ್ ಪವರ್ಫುಲ್.
ಆತನು ಸರ್ವಶಕ್ತನು, ಅತಿ ಬಲಾಢ್ಯನು.
ಹಿ ನೋಸ್ ಎವ್ರಿಥಿಂಗ್, ಹಿ ನೋಸ್ ದ ಫ್ಯೂಚರ್.
ಆತನಿಗೆ ಎಲ್ಲವೂ ಗೊತ್ತು, ಭವಿಷ್ಯತನ್ನು ತಿಳಿದವನಾಗಿದ್ದಾನೆ.
and he has total control of the whole universe, not only this earth, but the whole universe with its millions of stars.
ಆತನು ಇಡೀ ಸೃಷ್ಟಿಯನ್ನು ಅಂದರೆ ಈ ಭೂಮಿಯನ್ನಷ್ಟೇ ಅಲ್ಲ ನಕ್ಷತ್ರ ಮಂಡಲಗಳು ಸೇರಿ ಇಡೀ ವಿಶ್ವವನ್ನು ತನ್ನ ಹತೋಟಿಯಲ್ಲಿ ಇರಿಸಿಕೊಂಡಿದ್ದಾನೆ.
ಈಸ್ ಇನ್ಫಿನಿಟ್ಲಿ ಪ್ಯೂರ್.
ದೇವರು ಅಪರಿಮಿತ ಪರಿಶುದ್ಧನು.
ವಿ ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್ ಹಿಸ್ ಪ್ಯೂರಿಟಿ.
ನಾವು ಆತನ ಪರಿಶುದ್ಧತೆಯನ್ನು ಅರ್ಥ ಮಾಡಿಕೊಳ್ಳಲಾರೆವು.
ಈಸ್ ಆಲ್ಸೋ ಇನ್ಫಿನಿಟ್ಲಿ ಲವಿಂಗ್.
ಆತನು ಅಪರಿಮಿತ ಪ್ರೀತಿ ಸ್ವರೂಪನು.
ಫುಲ್ ಆಫ್ ಲವ್, ಫುಲ್ ಆಫ್ ಗುಡ್ನೆಸ್.
ಆತನು ಪ್ರೀತಿ ಭರಿತನು ಮತ್ತು ಸರ್ವೋತ್ತಮನು ಒಳ್ಳೆಯವನು ಆಗಿದ್ದಾನೆ.
ಅಂಡ್ ಗಾಡ್ಸ್ ಲವ್ ಇಸ್ ಟೋಟಲಿ ಅನ್ಸೆಲ್ಫಿಶ್.
ದೇವರ ಪ್ರೀತಿಯು ಸಂಪೂರ್ಣವಾಗಿ ನಿಸ್ವಾರ್ಥತೆಯಿಂದ ತುಂಬಿದಾಗಿದೆ.
ವೆರಿ ಆಫನ್ ದ ಲವ್ ದಟ್ ವಿ ಸೀ ಆನ್ ಅರ್ತ್ ಇಸ್ ಸೆಲ್ಫಿಶ್ ಲವ್.
ಈ ಲೋಕದಲ್ಲಿ ನಮಗೆ ಕಾಣಿಸುವ ಪ್ರೀತಿಯು ಹೆಚ್ಚಾಗಿ ಸ್ವಾರ್ಥತೆಯಿಂದ ತುಂಬಿದಂತಾಗಿದೆ.
ಬಟ್ ನಾಟ್ ಗಾಡ್ಸ್ ಲವ್. ಹಿಸ್ ಲವ್ ಇಸ್ ಟೋಟಲಿ ಅನ್ಸೆಲ್ಫಿಶ್.
ಅದು ದೇವರ ಪ್ರೀತಿಯಲ್ಲ, ಆತನಲ್ಲಿರುವ ಪ್ರೀತಿ ಸಂಪೂರ್ಣ ನಿಸ್ವಾರ್ಥವಾದದ್ದಾಗಿದೆ.
ಅಂಡ್ ರೈಟ್ ಫ್ರಮ್ ದ ಬಿಗಿನಿಂಗ್, ಫ್ರಮ್ ದ ಟೈಮ್ ಹಿ ಕ್ರಿಯೇಟೆಡ್ ಮ್ಯಾನ್,
ದೇವರು ಮಾನವನನ್ನು ಸೃಷ್ಟಿಸಿದ ಸಮಯದಿಂದಲೂ,
ಗಾಡ್ಸ್ ವಾಂಟೆಡ್ ಟು ಶೇರ್ ಹಿಸ್ ಜಾಯ್ ಅಂಡ್ ಹಿಸ್ ಹ್ಯಾಪಿನೆಸ್ ವಿತ್ ಅದರ್ಸ್ ಅಂಡ್ ವಿತ್ ಅಸ್.
ತನ್ನ ಸಂತೋಷವನ್ನು ನಮ್ಮೊಂದಿಗೆ ಮತ್ತು ಇತರರೊಂದಿಗೆ ಹಂಚಿಕೊಳ್ಳಲು ಬಯಸಿದನು.
ಇನ್ ಫ್ಯಾಕ್ಟ್ ದಟ್ಸ್ ವೈ ಹಿ ಕ್ರಿಯೇಟೆಡ್ living beings.
ಆತನು ಇದಕ್ಕಾಗಿಯೇ ಜೀವಿಗಳನ್ನು ಸೃಷ್ಟಿಸಿದನು.
And before he created man and the human race,
ಮಾನವ ಜನಾಂಗದ ಸೃಷ್ಟಿಗಿಂತ ಮೊದಲು,
we read in the Bible that God created millions of angels.
ದೇವರು ಅಸಂಖ್ಯಾತ ದೇವದೂತರನ್ನು ಸೃಷ್ಟಿಸಿದನೆಂದು ನಾವು ಸತ್ಯವೇದದಲ್ಲಿ ಓದುತ್ತೇವೆ.
And there again his purpose was that he might share his happiness and his glory with all of them.
ಅನಾದಿಕಾಲದಲ್ಲೇ ದೇವದೂತರನ್ನು ಸೃಷ್ಟಿ ಮಾಡಿದ ಉದ್ದೇಶ ಏನಪ್ಪ ಅಂದ್ರೆ ಅವರೊಂದಿಗೆ ತನ್ನ ಸಂತೋಷ ಮತ್ತು ಮಹಿಮೆಯನ್ನ ಹಂಚಿಕೊಳ್ಳುವುದಾಗಿತ್ತು. ಇದು ಮಾನವನ ಸೃಷ್ಟಿಗಿಂತ ಬಹಳ ಹಿಂದೆಯೇ ಆಗಿತ್ತು.
ಬಟ್ ಒನ್ ಥಿಂಗ್, ವೆನ್ ಗಾಡ್ ಕ್ರಿಯೇಟೆಡ್ ಏಂಜಲ್ಸ್, ಹಿ ಕ್ರಿಯೇಟೆಡ್ ದೆಮ್ ವಿತ್ ಅ ಫ್ರೀ ವಿಲ್.
ಆದರೆ ಒಂದು ವಿಷಯ ಏನಪ್ಪಾ ಅಂದ್ರೆ ದೇವರು ದೇವದೂತರನ್ನು ಸೃಷ್ಟಿಸಿದಾಗ ಅವರಿಗೆ ಸ್ವಂತ ನಿರ್ಧಾರಗಳನ್ನು ಮಾಡುವ ಸ್ವಾತಂತ್ರ್ಯವನ್ನು ನೀಡಿದನು.
Now when God created the stars and the planets, he didn't create them with a free will.
ದೇವರು ನಕ್ಷತ್ರಗಳನ್ನು ಮತ್ತು ಗ್ರಹಗಳನ್ನು ಸೃಷ್ಟಿಸಿದಾಗ ಅವುಗಳಿಗೆ ನಿರ್ಧಾರದ ಸ್ವಾತಂತ್ರ್ಯ ನೀಡಲಿಲ್ಲ.
The planets, for example, rotate around the sun with perfect timing.
ಉದಾಹರಣೆಗೆ ಗ್ರಹಗಳು ಸೂರ್ಯನ ಸುತ್ತಲೂ ಪರಿಕ್ರಮ ಮಾಡುವಾಗ ಅವು ಸಮಯಕ್ಕೆ ಸರಿಯಾಗಿ ಚಲಿಸುತ್ತವೆ.
They never slip up. They've been doing that for ages.
ಅವು ಬಹಳ ನಿಧಾನವಾಗಿ ಅಥವಾ ಹೆಚ್ಚು ವೇಗವಾಗಿ ಚಲಿಸುವುದಿಲ್ಲ, ಸರಿಯಾಗಿ ಚಲಿಸುತ್ತವೆ.
And they never disobeyed the laws God has made for them.
ದೇವರು ಆಜ್ಞಾಪಿಸಿದ ರೀತಿಯಲ್ಲೇ ಅವು ವಿಧೇಯರಾಗುತ್ತವೆ ಹೊರತು ಅವಿಧೇಯರಾಗಿ ನಡೆದುಕೊಳ್ಳುವುದಿಲ್ಲ.
Every star in the universe moves in an orbit designed by God.
ತಾರೆಗಳು ಮತ್ತು ಆಕಾಶ ಮಂಡಲದ ಎಲ್ಲವೂ ತಮ್ಮ ತಮ್ಮ ಕಕ್ಷೆಗಳಲ್ಲಿ ಸಂಪೂರ್ಣ ವಿಧೇಯತೆಯಿಂದ ಚಲಿಸುತ್ತವೆ.
The earth moves on its own axis in perfect split second timing, in perfect obedience to God's commands which were put into it ages ago.
ಭೂಮಿಯು ತನ್ನ ಅಕ್ಷರೇಖೆಯಲ್ಲಿ ನಿಖರವಾಗಿ ದೇವರು ಯುಗಗಳ ಮೊದಲು ಆಜ್ಞಾಪಿಸಿದಂತೆಯೇ ಸಾಗುತ್ತವೆ.
But when it came to angels and when it comes to the human race, which we'll talk about later, God created us with a free will.
ಆದರೆ ದೇವರು ದೇವದೂತರನ್ನು ಮತ್ತು ಮಾನವ ಕುಲವನ್ನು ಸೃಷ್ಟಿಸಿದಾಗ ನಮಗೆ ಸ್ವತಂತ್ರ ಚಿತ್ತವನ್ನು ನೀಡಿದನು.
In other words, God created the angels and the human race with the freedom to choose whether we wanted to obey God or not.
ಇನ್ನೊಂದು ಅರ್ಥದಲ್ಲಿ ಸ್ವತಂತ್ರವಾಗಿ ಆಯ್ಕೆ ಮಾಡುವ ಅವಕಾಶ ದೇವರು ನಮಗೆ ಕೊಟ್ಟನು. ಅದರ ಅರ್ಥ ಏನಪ್ಪಾ ಅಂದ್ರೆ ನಾವು ದೇವರಿಗೆ ವಿಧೇಯರಾಗಬೇಕೋ ಬೇಡವೋ ಎಂದು ನಿರ್ಧರಿಸುವಂತಹ ಸ್ವಾತಂತ್ರ್ಯ.
Whether we would obey him or not.
ನಾವು ವಿಧೇಯರಾಗ್ತೀವೋ ಇಲ್ವೋ ಎಂಬುವಂತಹ ಸ್ವಾತಂತ್ರ್ಯ.
Unlike the planets and the stars, the plants.
ಆದರೆ ಈ ಅವಕಾಶ ಗ್ರಹಗಳಿಗೆ ಮತ್ತು ತಾರೆಗಳಿಗೆ ನೀಡಲಾಗಿಲ್ಲ.
The trees and the plants that you see, they grow, they obey the laws of nature which God has put into it.
ನಾವು ನೋಡುವ ಹಾಗೆ ಮರಗಿಡಗಳು ದೇವರು ತಮಗೆ ಕೊಟ್ಟಿರುವ ಪ್ರಕೃತಿಯ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸುತ್ತವೆ.
They don't have freedom of choice.
ಅವುಗಳಿಗೆ ನಿರ್ಧರಿಸುವಂತಹ ಸ್ವಾತಂತ್ರ್ಯ ಇಲ್ಲ.
And that's why a star can never become evil.
ಈ ಕಾರಣಕ್ಕಾಗಿ ತಾರೆಗಳಲ್ಲಿ ದುಷ್ಟತನ ಕಂಡು ಬರುವುದಿಲ್ಲ.
A planet can never become evil.
ಅದೇ ರೀತಿ ಗ್ರಹಗಳಲ್ಲಿ ದುಷ್ಟತನ ಕಂಡು ಬರುವುದಿಲ್ಲ.
A tree or a plant can never become evil.
ಅದೇ ರೀತಿಯಲ್ಲಿ ಮರಗಿಡಗಳು, ಗ್ರಹಗಳು, ತಾರೆಗಳು ಇವುಗಳಲ್ಲಿ ದುಷ್ಟತನ ಎಂಬುವಂತದ್ದು ಕಾಣಸಿಗುವುದಿಲ್ಲ.
Why is it they can never become evil?
ಯಾಕೆ ಅವು ದುಷ್ಟತನ ಕಾಣೋದಿಲ್ಲ?
Because they have no freedom of choice.
ಯಾಕಂದ್ರೆ ಅವಕ್ಕೆ ಸ್ವತಂತ್ರ ಚಿತ್ತ ಇರೋದಿಲ್ಲ.
And though trees and plants may do us a lot of good because God has created them like that.
ಮರಗಿಡಗಳು ನಮಗೆ ಬಹಳ ಉಪಯೋಗಕರವಾಗಿದೆ, ಯಾಕಂದ್ರೆ ದೇವರು ಆ ರೀತಿಯಾಗಿ ಅವುಗಳನ್ನು ಸೃಷ್ಟಿ ಮಾಡಿದ್ದಾನೆ.
They cannot do good out of voluntary choice.
ಒಂದು ಗ್ರಹವು ತಾನಾಗಿ ಏನೋ ಒಂದು ಒಳ್ಳೆಯದನ್ನು ಮಾಡಲು ಸಾಧ್ಯವಿಲ್ಲ.
A planet cannot do any good on its own.
ಒಂದು ಗ್ರಹ ಅಥವಾ ಮರಗಿಡಗಳು ಯಾವ ಕೂಡ ಒಳ್ಳೆಯದನ್ನು ಮಾಡಕ್ಕೆ ತಮಗೆ ತಾವೇ ಸಾಧ್ಯ ಆಗೋದಿಲ್ಲ.
A star cannot. A tree cannot.
ಗ್ರಹ, ತಾರೆ, ಮರಗಿಡಗಳು ಹೀಗೆ ಎಲ್ಲವೂ.
It grows according to certain laws of nature built into it.
ದೇವರ ಸೃಷ್ಟಿಗೆ ಸೇರಿರುವ ಇವುಗಳು ತಮಗೆ ಅನ್ವಯಿಸುವ ಪ್ರಾಕೃತಿಕ ನಿಯಮಗಳ ಪ್ರಕಾರ ಇರುತ್ತವೆ.
And it has no choice.
ಇವಕ್ಕೆ ಯಾವುದೇ ರೀತಿಯ ಒಂದು ಆಯ್ಕೆ ಮಾಡುವಂತಹ ಸ್ವಾತಂತ್ರ್ಯ ಇರೋದಿಲ್ಲ.
And so we can say these beings that have no choice, these parts of creation like the stars and the planets and the trees.
ಇಲ್ಲಿ ನೋಡುವಾಗ ತಾರೆಗಳು, ಗ್ರಹಗಳು ಮತ್ತು ಮರಗಿಡಗಳಿಗೆ ತಾವು ಬೇಕಾದದ್ದನ್ನು ಮಾಡುವಂತ ಒಂದು ಆಯ್ಕೆ ಎಂಬ ಸ್ವಾತಂತ್ರ್ಯ ಸಿಗೋದಿಲ್ಲ.
They can neither do good nor evil.
ಇವು ಒಳ್ಳೆಯದನ್ನು ಅಥವಾ ಕೆಟ್ಟದ್ದನ್ನು ಮಾಡಲಾರವು.
They're like if you had a robot, a computerized robot in your home.
ಒಂದು ರೀತಿಯಲ್ಲಿ ಇವುಗಳು ರೋಬೋಟ್ ಯಂತ್ರಗಳಂತೆ ಇರುತ್ತವೆ. ನಿಮ್ಮ ಮನೆಯಲ್ಲಿ ರೋಬೋಟ್ ಗಳನ್ನು ಉಪಯೋಗಿಸುವ ಮೇರೆಗೆ.
You could program it to pick up your slippers and to do many many things, to bring you the newspaper, perhaps even to make a cup of coffee, and many many things you could program a robot to do.
ಅವುಗಳಿಗೆ ನೀವು ಚಪ್ಪಲಿಯನ್ನು ಸಾಲಾಗಿ ಜೋಡಿಸುವಂತೆ, ಅನೇಕ ಕಾರ್ಯಗಳನ್ನು ಮಾಡುವಂತೆ, ಕಾಫಿ ಮಾಡುವಂತೆ, ಹೀಗೆ ಅವುಗಳಿಗೆ ತಕ್ಕಂತೆ ನೀವು ಅವುಗಳನ್ನು ನಿಯಂತ್ರಿಸಬಹುದು.
But a robot would not have any feelings.
ಆದರೆ ರೋಬೋಟ್ ಗಳಿಗೆ ಯಾವುದೇ ರೀತಿಯ ಒಂದು ಭಾವನೆ ಅನ್ನುವುದು ಇರುವುದಿಲ್ಲ.
It would never disobey you.
ಅದು ಎಂದಿಗೂ ನಿಮ್ಮ ಆಜ್ಞೆಯನ್ನು ಮೀರುವುದಿಲ್ಲ.
If you programmed it right, it would do every single thing that you ever wanted it to do.
ನೀವು ಆಜ್ಞಾಪಿಸುವಂತ ಪ್ರತಿಯೊಂದು ಕಾರ್ಯವನ್ನು ಚಾಚು ತಪ್ಪದೆ ಅವು ನಿರ್ವಹಿಸುತ್ತವೆ.
God could have made man like that.
ದೇವರು ಒಂದು ವೇಳೆ ಮಾನವನನ್ನ ರೋಬೋಟ್ ನಂತೆ ಸೃಷ್ಟಿಸಿದರೆ,
where we'd never do anything wrong.
ಯಾವುದೇ ರೀತಿ ತಪ್ಪು ಮಾಡದಂತೆ ನಡೆಯಬಹುದು.
We'd automatically, blindly as it were, and dumbly obey God in everything.
ಎಲ್ಲಾ ಕಾರ್ಯಗಳನ್ನು ಒಂದು ಸ್ವಯಂಚಾಲಿತ ಯಂತ್ರದಂತೆ ಗುಣಗಟ್ಟದೆ ಮಾಡುವಂತೆ ಸೃಷ್ಟಿಸಬಹುದಾಗಿತ್ತು.
But God never wanted a race of people like that.
ಆದರೆ ದೇವರಿಗೆ ಇಂತಹ ಜನಾಂಗದ ಅವಶ್ಯಕತೆ ಇರಲಿಲ್ಲ.
They could never be his children.
ಅವರು ಆತನ ಮಕ್ಕಳಾಗಲು ಸಹ ಸಾಧ್ಯವಿರಲಿಲ್ಲ.
Robots cannot become our children, even though they obey.
ರೋಬೋಟ್ ಗಳು ಸಂಪೂರ್ಣ ವಿಧೇಯರಾಗಿ ನಡ್ಕೊಂಡ್ರು ಕೂಡ ನಮ್ಮ ಮಕ್ಕಳಾಗಿರ್ಲಿಕ್ಕೆ ಅರ್ಹರಾಗಿರುವುದಿಲ್ಲ.
Any father would say, I'd rather have a naughty, disobedient son of my own than an obedient robot.
ಯಾವ ತಂದೆಯು ನನಗೆ ವಿಧೇಯನಾಗಿರುವ ರೋಬೋಟ್ ಗಿಂತ ತುಂಟನಾದ, ಅವಿಧೇಯನಾದ ಒಬ್ಬ ಮಗನು ಬೇಕು ಎಂದು ಹೇಳುತ್ತಾನಲ್ವಾ? ಹಾಗೆ.
It's like that with God.
ದೇವರು ಸಹ ಹಾಗೆ.
You know why human fathers feel that way?
ದೇ ರೀತಿ ಲೋಕದಲ್ಲಿನ ತಂದೆ ತಾಯಿಗಳು ಅಪೇಕ್ಷಿಸ್ತಾರಲ್ವೇ?
You know why robots and machines bring no joy to a childless couple?
ರೋಬೋಟ್ ಗಳು ಸಂತಾನವಿಲ್ಲದ ದಂಪತಿಗಳನ್ನು ಯಾಕೆ ಹರ್ಷಗೊಳಿಸುವುದಿಲ್ಲ?
Because we are made in the likeness of God.
ಯಾಕಂದ್ರೆ ಅವು ಕ್ರಿಸ್ತನ ರೀತಿಯಾಗಿ ಇರೋದಿಲ್ಲ.
We got something of God's nature in us.
ನಮ್ಮಲ್ಲಿ ದೇವರ ಸ್ವಭಾವದ ಅಂಶ ಸ್ವಲ್ಪ ಇದೆ.
And we long, married couples long to have children.
ಮದುವೆಯಾದ ದಂಪತಿಗಳು ಮಕ್ಕಳಿಗಾಗಿ ಹಂಬಲಿಸುತ್ತಾರೆ.
They are never happy with machines.
ಮಕ್ಕಳಿಲ್ಲದ ದಂಪತಿಗೆ ರೋಬೋಟ್ ಗಳು ಯಾವುದೇ ರೀತಿ ಸಂತೋಷವನ್ನ ನೀಡಲಾರವು.
They are never happy with obedient machines.
ಅವರಿಗೆ ವಿಧೇಯರಾಗುವಂತ ರೋಬೋಟ್ ಗಳ ಅವಶ್ಯಕತೆ ಇರೋದಿಲ್ಲ.
They want children.
ಅವರಿಗೆ ಮಕ್ಕಳು ಬೇಕು.
And there we see the heart of God.
ಇಲ್ಲಿ ನಾವು ದೇವರ ಮನಸ್ಸನ್ನ ನೋಡುತ್ತೇವೆ.
God's also interested in children.
ದೇವರು ಸಹ ಮಕ್ಕಳಲ್ಲೇ ಸಂತೋಷ ಪಡುತ್ತಾರೆ.
And children, when we think of children, children can turn out to be disobedient.
ನಮ್ಮ ಮಕ್ಕಳು ಮುಂದೆ ಅವಿಧಿಯರಾಗಿ ನಮ್ಮ ಹೃದಯಕ್ಕೆ ಬಹಳ ನೋವನ್ನು ತರಬಹುದು.
They can bring a lot of sorrow to our hearts.
ನಮ್ಮ ಹೃದಯಕ್ಕೆ ಬಹಳ ನೋವನ್ನು ಸಹ ಕೊಡಬಹುದು.
And there we understand why God created the angels and human beings with a free will, not like the way he created the stars and the planets.
ದೇವರು ನಕ್ಷತ್ರಗಳು ಮತ್ತು ಗ್ರಹಗಳಿಗೆ ನೀಡದ ಸ್ವತಂತ್ರ ಚಿತ್ತವನ್ನು ನಮಗೆ ಮತ್ತು ದೇವದೂತರಿಗೆ ಯಾಕೆ ನೀಡಿದರೆಂದು ಇದರಿಂದ ನಮಗೆ ತಿಳಿಯುತ್ತದೆ.
See, that's the first thing that we need to understand.
ನಾವು ತಿಳಿದುಕೊಳ್ಳಬೇಕಾದ ಮೊದಲ ಸಂಗತಿಯು ಇದೇ ಆಗಿದೆ.
The first essential for a person to be a moral being is free will.
ನೈತಿಕ ಜೀವಿಯಾಗಲಿಕ್ಕೆ ಬೇಕಾದ ಪ್ರಥಮ ಅಗತ್ಯತೆಯೇ ಸ್ವತಂತ್ರ ಚಿತ್ತವಾಗಿದೆ.
And if we don't have free will, we cannot become moral beings.
ಒಂದು ವೇಳೆ ನಮಗೆ ಸ್ವತಂತ್ರ ಚಿತ್ತ ಇಲ್ಲದಿದ್ರೆ ನಾವು ನೈತಿಕ ಜೀವಿಗಳಾಗಲಾರೆವು.
And the second essential is a conscience.
ನೈತಿಕ ಜೀವಿಯಾಗಿರಲಿಕ್ಕೆ ಬೇಕಾದ ಎರಡನೇ ಪ್ರಮುಖ ಅಗತ್ಯತೆ ಮನಸ್ಸಾಕ್ಷಿ.
Something that tells us within us what is right and what is wrong.
ಅದು ನಮ್ಮೊಳಗೆ ಒಳ್ಳೆಯದು ಮತ್ತು ಕೆಟ್ಟದ್ದರ ಅರಿವನ್ನು ಉಂಟು ಮಾಡುತ್ತದೆ.
Now you see birds and animals, they also have a free will.
ಪಕ್ಷಿಗಳು ಮತ್ತು ಪ್ರಾಣಿಗಳಿಗೂ ಸಹ ಸ್ವತಂತ್ರ ಚಿತ್ತ ಇದೆ ಎಂದು ನಾವು ನೋಡುತ್ತೀವಿ.
They are better than the trees and the stars.
ಇವುಗಳು ನಕ್ಷತ್ರ ಮತ್ತು ಮರಗಳಿಗಿಂತ ಉನ್ನತ ಮಟ್ಟದಲ್ಲಿವೆ.
In the sense that they can choose.
ಅದು ಅರ್ಥ ಅವು ಆಯ್ಕೆ ಮಾಡಿಕೊಳ್ಳಬಹುದು.
The dog can choose to obey you or not to obey you.
ಒಂದು ನಾಯಿ ನಿಮಗೆ ವಿಧೇಯನಾಗಬೇಕು ಅಥವಾ ಬೇಡವೋ ಎಂದು ನಿರ್ಧರಿಸಬಹುದು.
But they're still not moral beings.
ಆದರೆ ಪ್ರಾಣಿಗಳು ನೈತಿಕ ಜೀವಿಗಳಾಗಲು ಅರ್ಹರಾಗಿರುವುದಿಲ್ಲ.
They have no sense of morality.
ಅವುಗಳಲ್ಲಿ ನೈತಿಕತೆಯ ಗ್ರಹಿಕೆಯೇ ಇರುವುದಿಲ್ಲ.
A dog or a bird or a lion, because it doesn't have a conscience.
ನಾಯಿ, ಸಿಂಹ ಅಥವಾ ಹಕ್ಕಿ ಇವ್ಯಾವಕ್ಕೂ ಮನಸ್ಸಾಕ್ಷಿ ಇಲ್ಲದೆ ಇರೋದ್ರಿಂದ
they don't have a conscience.
ಅವಕ್ಕೆ ಯಾವುದೇ ರೀತಿ ಮನಸ್ಸಾಕ್ಷಿ ಇರೋದಿಲ್ಲ.
Free will.
ಅವಕ್ಕೆ ಸ್ವತಂತ್ರ ಚಿತ್ತ ಇರೋದಿಲ್ಲ.
So there are two things that we need.
ನಮಗೆ ಎರಡು ಸಂಗತಿ ಅಗತ್ಯತೆ ಇದೆ.
And that's what we see in ourselves.
ಅದನ್ನ ನಮ್ಮಲ್ಲಿ ನಾವು ನೋಡಿಕೊಳ್ತೇವೆ.
We have a free will and we have a conscience.
ನಾವು ಸ್ವತಂತ್ರ ಚಿತ್ತ ಮತ್ತು ಮನಸ್ಸಾಕ್ಷಿಯನ್ನ ಹೊಂದಿದ್ದೇವೆ.
And that's why these birds and animals can never become sinful or holy.
ಇವೆರಡು ಅಂಶಗಳು ಪ್ರಾಣಿ ಪಕ್ಷಿಗಳಲ್ಲಿ ಇಲ್ಲದೇ ಇರುವುದರಿಂದ ಅವು ಎಂದಿಗೂ ಪವಿತ್ರವಾದವುಗಳಾಗಲಿ ಪಾಪಿಗಳಾಗಲಿ ಇರುವುದಿಲ್ಲ. ಯಾಕೆಂದ್ರೆ ಅವಕ್ಕೆ ಮನಸ್ಸಾಕ್ಷಿ ಇರುವುದಿಲ್ಲ.
They cannot become children of God.
ದೇವರ ಮಕ್ಕಳಾಗಲಿಕ್ಕೆ ಅವು ಅರ್ಹರಾಗಿರುವುದಿಲ್ಲ.
A dog cannot be a child of God because it doesn't have a conscience.
ಮನಸ್ಸಾಕ್ಷಿ ಇಲ್ಲದಿರುವ ಒಂದು ನಾಯಿಯು ಎಂದಿಗೂ ದೇವರ ಮಗನಾಗಲಾರದು.
You can train a dog over a period of time and teach it that certain things it should not do and certain things it should do.
ಕೆಲವು ದಿನಗಳ ತರಬೇತಿ ನೀಡುವುದರ ಮೂಲಕ ಒಂದು ನಾಯಿಗೆ ಯಾವುದನ್ನು ಮಾಡಬೇಕು ಯಾವುದನ್ನ ಮಾಡಬಾರದು ಎಂದು ಕಲಿಸಬಹುದು.
But it's not because of an inbuilt conscience, it's because of external training.
ಆದರೆ ಅದರ ವಿಧೇಯತೆಯು ನೀವು ಕೊಟ್ಟ ಬಾಹ್ಯ ತರಬೇತಿಯಿಂದ ಬಂದಿದ್ದೇ ಹೊರತು ಮನಸ್ಸಾಕ್ಷಿಯಿಂದ ಬಂದದ್ದಲ್ಲ.
Something like training a computer.
ಈ ತರಬೇತಿ ಒಂದು ಕಂಪ್ಯೂಟರ್ ಯಂತ್ರ ಕಾರ್ಯನಿರ್ವಹಿಸುವಂತೆ.
Teaching a computer through programming it to do certain things in a certain way.
ಅದು ಹೇಳಿ ನಾವು ಹೇಳಿದಂತೆ ಮಾಡುವ ಪ್ರಕಾರ ಪ್ರೋಗ್ರಾಮ್ ಮಾಡುವ ಹಾಗಿರುತ್ತದೆ.
That's the way we train dogs too.
ಅದೇ ರೀತಿ ನಾವು ನಾಯಿಗಳಿಗೆ ತರಬೇತಿ ನೀಡುತ್ತೇವೆ.
But when it comes to the human race, we have a conscience.
ಆದರೆ ಮಾನವ ಜನಾಂಗವನ್ನು ನೋಡುವಾಗ ಮನಸ್ಸಾಕ್ಷಿ ಇರುತ್ತೆ.
Before the human race was created, as I said, God made all the angels.
ನಾನು ಹೇಳಿದಾಗೆ ಮಾನವ ಜನಾಂಗದ ಸೃಷ್ಟಿಗಿಂತ ಮೊದಲು ದೇವದೂತರುಗಳನ್ನ ದೇವರು ಸೃಷ್ಟಿ ಮಾಡಿದನು ಎಂಬುದಾಗಿ.
And there were millions of them he created, and he created them with a free will.
ದೇವರು ಅಸಂಖ್ಯಾತ ದೇವದೂತರನ್ನು ಸ್ವತಂತ್ರ ಚಿತ್ತದೊಂದಿಗೆ ಸೃಷ್ಟಿಸಿದ್ದನು.
And among the angels was one who was the leader.
ಆ ದೇವದೂತರಲ್ಲಿ ಒಬ್ಬ ನಾಯಕನಿದ್ದನು.
His name was Lucifer.
ಅವನ ಹೆಸರೇ ಲೂಸಿಫರ್.
The Bible says in the book of Ezekiel in chapter 28 and verses 12 to 15.
ಸತ್ಯವೇದವು ಯೆಹೆಜ್ಕೇಲ 28ನೇ ಅಧ್ಯಾಯ 12 15ನೇ ವಚನದಲ್ಲಿ ತಿಳಿಸುವಂತೆ
that he was created perfect in wisdom and beauty and given a high position.
ಆ ಲೂಸಿಫರ್ ಅನ್ನು ಜ್ಞಾನ ಮತ್ತು ಸೌಂದರ್ಯದಲ್ಲಿ ಪರಿಪೂರ್ಣನಾಗಿದ್ದನು ಮತ್ತು ಆತನಿಗೆ ಒಂದು ಉನ್ನತ ಸ್ಥಾನ ಕೊಡಲ್ಪಟ್ಟಿತ್ತು.
And gradually he began to have thoughts in his mind and ambitions that were not good.
ಆದರೆ ಕ್ರಮೇಣವಾಗಿ ಅವನ ಮನಸ್ಸಿನ ಆಲೋಚನೆಗಳು ಮತ್ತು ಆಕಾಂಕ್ಷೆಗಳು ಕೆಟ್ಟ ದಾರಿಯನ್ನ ಹಿಡಿದವು.
How did that happen?
ಹೇಗಾಯ್ತದು?
Because he had a free will.
ಯಾಕೆಂದರೆ ಆತನು ಸ್ವತಂತ್ರ ಚಿತ್ತವನ್ನ ಹೊಂದಿದ್ದನು.
And that's where evil first began ಇನ್ ದಿಸ್ ಯೂನಿವರ್ಸ್.
ಇಲ್ಲಿಂದಲೇ ದೇವರ ಸಕಲ ಸೃಷ್ಟಿಯಲ್ಲಿ ದುಷ್ಟತನದ ಆರಂಭವಾಯಿತು.
ನಾಟ್ ಓನ್ಲಿ ವರ್ ಲೂಸಿಫರ್ಸ್ ಥಾಟ್ಸ್ ಈವಿಲ್, ದೇ ವರ್ ಪ್ರೌಡ್ ಥಾಟ್ಸ್.
ಲೂಸಿಫರ್ನ ಆಲೋಚನೆಗಳು ಕೆಟ್ಟವು ಮಾತ್ರವೇ ಆಗಿರಲಿಲ್ಲ, ಅವು ಅಹಂಕಾರದಿಂದ ಕೂಡಿದ್ದವು.
ರಿಬೆಲಿಯಸ್ ಥಾಟ್ಸ್,
ತಿರುಗಿ ಬೀಳುವಂತದ್ದರಿಂದ ಕೂಡಿದ್ದವು.
ಥಾಟ್ಸ್ ಆಫ್ ಡಿಸ್ಕಂಟೆಂಟ್ಮೆಂಟ್ ವಿತ್ ದ ಲಾಟ್ ದಟ್ ಗಾಡ್ ಹ್ಯಾಡ್ ಅಪಾಯಿಂಟೆಡ್ ಫಾರ್ ಹಿಮ್.
ತನಗೆ ದೇವರು ನೇಮಿಸಿದ್ದ ಕೆಲಸದಲ್ಲಿ ಅಸಂತೃಪ್ತಿಯಿಂದ ಕೂಡಿದ್ದ ಆಲೋಚನೆಗಳಾಗಿದ್ದವು.
ಅಪ್ ಅಂಟಿಲ್ ದೆನ್ ದ ಯೂನಿವರ್ಸ್ ವಾಸ್ ಪರ್ಫೆಕ್ಟ್ಲಿ ಪ್ಯೂರ್.
ಅಲ್ಲಿಯವರೆಗೆ ವಿಶ್ವವು ಸಂಪೂರ್ಣವಾಗಿ ಶುದ್ಧವಾಗಿತ್ತು.
ಬಟ್ ನೌ ಈವಿಲ್ ಹ್ಯಾಡ್ ಲಿಫ್ಟೆಡ್ ಅಪ್ ಇಟ್ಸ್ ಹೆಡ್ ಇನ್ ದ ಹಾರ್ಟ್ ಆಫ್ ಅ ಪರ್ಸನ್ ಗಾಡ್ ಹ್ಯಾಡ್ ಕ್ರಿಯೇಟೆಡ್.
ಆದರೆ ಈಗ ದೇವರು ಸೃಷ್ಟಿಸಿದ ಒಬ್ಬ ದೇವದೂತನ ಹೃದಯದಲ್ಲಿ ಕೆಟ್ಟತನವು ತಲೆಯೆತ್ತಿತ್ತು.
ಅಂಡ್ ದಟ್ಸ್ ಹೌ ಈವಿಲ್ ಕೇಮ್ ಇನ್ ಟು ದ ವರ್ಲ್ಡ್.
ಈ ರೀತಿಯಾಗಿ ಜಗತ್ತಿನಲ್ಲಿ ದುಷ್ಟತನ ಕಾಣಿಸಿಕೊಂಡಿತು.
ಅಂಡ್ ಇನಿಷಿಯಲಿ ದಿಸ್ ಈವಿಲ್ ದಟ್ ವಾಸ್ ಇನ್ ದ ಹಾರ್ಟ್ ಆಫ್ ಲೂಸಿಫರ್ ದ ಹೆಡ್ ಆಫ್ ದಿ ಏಂಜಲ್ಸ್ ಡಿಡ್ ನಾಟ್ ಮ್ಯಾನಿಫೆಸ್ಟ್ ಇಟ್ಸೆಲ್ಫ್ ಎಕ್ಸ್ಟರ್ನಲಿ ಇನ್ ಎನಿ ವೇ.
ಆರಂಭದಲ್ಲಿ ದೇವದೂತನಾದ ಲೂಸಿಫರ್ನ ಹೃದಯದಲ್ಲಿ ಮಾತ್ರವಿದ್ದ ಈ ಕೆಟ್ಟತನ ಯಾವುದೇ ರೀತಿಯಲ್ಲಿ ಹೊರಗೆ ಕಾಣಿಸಿಕೊಳ್ಳಲಿಲ್ಲ.
You see, evil always begins in the heart.
ಯಾವಾಗಲು ಕೆಟ್ಟತನವು ಹೃದಯದಲ್ಲಿ ಆರಂಭ ಆಗುತ್ತೆ.
Even a murder is planned by a man in his heart.
ಒಂದು ಕೊಲೆಯ ಯೋಜನೆಯೂ ಸಹ ಒಬ್ಬ ಮನುಷ್ಯನ ಹೃದಯದಲ್ಲಿ ಯೋಚಿಸಲ್ಪಡುತ್ತದೆ.
From the heart it goes out into action.
ಮತ್ತು ಮುಂದೆ ಅದು ಕಾರ್ಯಗತಗೊಳ್ಳುತ್ತದೆ.
And that's how it was with Lucifer too.
ಲೂಸಿಫರ್ನ ಹೃದಯದಲ್ಲೂ ಸಹ ಇದೇ ನಡೆಯಿತು.
And but as soon as this thing came up in his heart, God could see it.
ಆದರೆ ಆ ಕೆಟ್ಟತನವು ಅವನ ಹೃದಯದಲ್ಲಿ ಮೂಡಿದ ಕ್ಷಣದಲ್ಲೇ ಅದು ದೇವರಿಗೆ ತೋರಿತು.
God can see a person's heart.
ದೇವರು ಒಬ್ಬ ವ್ಯಕ್ತಿಯ ಹೃದಯದ ಆಲೋಚನೆಗಳನ್ನು ಬಲ್ಲಾತನು.
And God cast out Lucifer from his presence.
ಮತ್ತು ದೇವರು ಲೂಸಿಫರ್ನನ್ನು ತನ್ನ ಸನ್ನಿಧಾನದಿಂದ ತಳ್ಳಿಬಿಟ್ಟನು.
So there we learn something. God hates evil.
ಇದರಿಂದ ನಾವು ಒಂದು ವಿಷಯ ಏನ್ ಕಲಿಬಹುದಂದ್ರೆ ದೇವರು ದುಷ್ಟತನವನ್ನು ಹಾಗೆ ಮಾಡ್ತಾರೆ.
But when he created a moral being, he had to give that moral being a free will.
ಆದರೆ ಆತನು ಒಬ್ಬ ನೈತಿಕ ಜೀವಿಯನ್ನು ಸೃಷ್ಟಿಸಿದಾಗ ಆ ನೈತಿಕ ಜೀವಿಗೆ ಆಯ್ಕೆಯ ಸ್ವಾತಂತ್ರ್ಯವನ್ನು ಕೊಡುವುದು ಅವಶ್ಯವಾಗಿತ್ತು.
There, my friends, is the origin of evil.
ನನ್ನ ಗೆಳೆಯರೇ, ದುಷ್ಟತನದ ಆರಂಭ ಇಲ್ಲಿಂದಲೇ ಪ್ರಾರಂಭವಾಯಿತು.
Now we want to continue considering this because there's a solution God has made through Jesus Christ.
ಆದರೆ ಇದಕ್ಕೆ ಒಂದು ಪರಿಹಾರವನ್ನು ದೇವರು ಯೇಸು ಕ್ರಿಸ್ತನ ಮೂಲಕ ಉಂಟು ಮಾಡಿದ್ದಾರೆ.
We want to think about that in greater detail in our coming programs.
ನಾವು ಇದರ ಬಗ್ಗೆ ಇನ್ನೂ ವಿಸ್ತಾರವಾಗಿ ಮುಂದಿನ ಭಾಗಗಳಲ್ಲಿ ನೋಡಿಕೊಳ್ಳೋಣ.
But here, let's remember this today.
ನಾವು ಕೆಟ್ಟತನದ ಬಗ್ಗೆ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳೋಣ.
Evil is not outside of God's control.
ಇದು ದೇವರ ನಿಯಂತ್ರಣಕ್ಕೆ ಹೊರತಾಗಿರುವ ಸಂಗತಿಯೇನಲ್ಲ.
It's something he knew was coming.
ದುಷ್ಟತನ ಉಂಟಾಗುತ್ತೆ ಎಂಬುದು ದೇವರಿಗೆ ತಿಳಿದಿತ್ತು.
And he permitted it.
ಮತ್ತು ಸಮ್ಮತಿಸಿದನು.
He accepted it.
ಅದನ್ನು ಒಪ್ಪಿಕೊಂಡನು.
And he has provided a solution for it.
ಮತ್ತು ಅದಕ್ಕೆ ಸೂಕ್ತ ಪರಿಹಾರವನ್ನು ಸಹ ಒದಗಿಸಿದನು.
That solution is in Jesus Christ.
ಆ ಪರಿಹಾರವು ಯೇಸು ಕ್ರಿಸ್ತನಲ್ಲಿದೆ.